सर्वदेवैक वन्द्य परमगुरुरभीष्ट वाप्तिद सज्जनानां निखिलगुणगणार्णो नित्य निर्मुक्त दोषः सरसिजनयनोऽसौ श्रीपतिर्मानदोनः ज्येष्ठजो अखण्डगुणोर्मण्डलः सदोदितो ज्ञानवरीचिमालिसुभक्त हार्दोच्चतमोनिहन्त व्यासावतारो हरिरात्मभासरः ज्येष्ठजो अक्षीणसुखात्मबिम्ब स्वैश्वर्यकान्ति प्रतत सदोदितः सुभक्तसन्ताप दुरिष्टहन्त रामावतारो हरिरीशचन्द्रमः ज्येष्ठसिंख्योर्बलाम्बुपूरो गुणोच्चरत्नाकर आत्मवैभव सदा सदात्मज्ञ नदी विराप्यः कृष्णावतारो हरिरेक सागरः यदितं तव भक्तानाम् अस्माकं नृसरे हरे तदा सुकार्यं कार्यज्ञ प्रलयर्कारित प्रभा हरिकथामृतसार गुरुगळ करुणदिंद पणितु पेळुवे परम भगवद् भक्तरिदनादरदि केळुवुदु आदरदि केळुवुदु ಇಲ್ಲಿ ನಾವು ಮೂರನೇ ಪದ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಸುಮಾರು ಒಂದು 28 ಅಧಿಷ್ಠಾನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಅಧಿಷ್ಠಾನಗಳು ಏನು ಅಂತ ನೋಡಿದೀವಿ. ಅಧಿಷ್ಠಾನಗಳು ಅಂದ್ರೆ ಬೇಸಿಕಲಿ ದೇವರನ್ನ ನಾವು ಪೂಜೆ ಮಾಡಬೇಕು ಅಥವಾ ದೇವರಿಗೆ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ದೇವರಿಗೆ ನಮಸ್ಕಾರ ಮಾಡಬೇಕು ದೇವರಿಗೆ ಪೂಜೆ ಮಾಡಬೇಕು ಅಂದ್ರೆ ನೀಡ ಪ್ರತೀಕ ಬೇಕಾಗಿರುತ್ತೆ. ಕಾನ್ಸ್ಟೆಂಟ್ ಆಗಿ ಒಂದು ಪ್ರತೀಕ ಬೇಕಾಗಿರುತ್ತೆ. ಯಾಕೆಂದ್ರೆ ದೇವರು ಎಂಬುದು ಕಣ್ಣಿಗೆ ಕಾಣಿಸುವಂತ ವಸ್ತುವೇ ಅಲ್ಲ. ಬಟ್ ದೇವರು ಆ ವ್ಯಾಪ್ತಿ ಸಂಧಿಯಲ್ಲಿ ನೋಡಿದೀವಿ, ಎಲ್ಲಾ ಕಡೆನೂ ದೇವರು ಹಬ್ಬಿ ಇದ್ದಾನೆ. ದೇವರಿಲ್ಲದ ಜಾಗೇನೇ ಇಲ್ಲ. ಅದಕ್ಕೆ ಒಂದು ಪ್ರತೀಕವನ್ನ ಆಯ್ಕೆ ಮಾಡಿಕೊಂಡು ಆ ಪ್ರತೀಕವೇ ದೇವರಲ್ಲ, ಪ್ರತೀಕದ ಒಳಗೆ ದೇವರಿದ್ದಾನೆ ಎಂಬ ಚಿಂತನೆ. ಅಂದ್ರೆ ಏನು ಬೇಕಾದ್ರೆ ಎಲ್ಲಾ ಕಡೆನೂ ದೇವರಿದ್ರೂ ಈ ವಿಭೂತಿ ಅಂದ್ರೆ ಎಲ್ಲಾ ಕಡೆ ದೇವರಿದ್ರು ಕೆಲವದಲ್ಲಿ ವಿಶೇಷವಾಗಿ ಇರ್ತಾನೆ. ಆ ವಿಶೇಷವಾಗಿ ಇರುವಂತ ಜಾಗೆಯಲ್ಲಿ ಅದನ್ನೇನೋ ಡಿಫರೆನ್ಸಸ್ ಇರುತ್ತೆ. ಅದಕ್ಕೆ ಪ್ರತಿಮಾ ಅಂತ ಹೇಳುವಾಗ ದೇವರ ವಿಗ್ರಹಗಳು ಅಂದ್ರೆ ಅದಕ್ಕೆ ದೇವರ ವಿಗ್ರಹ ಕೆತ್ತಬೇಕಂದ್ರೆ ಅದಕ್ಕೆ ಸಿಲ್ವರ್, ಗೋಲ್ಡ್, ಪಂಚಲೋಹ ಮುಂತಾದ ಒಂದು ಸ್ಪೆಸಿಫಿಕ್ ಮೆಟಲ್ಸ್ ಆರ್ ಅಲಾಯ್ಸ್ ಅದನ್ನ ಬಳಸಿ ಅದನ್ನ ದೇವರ ಇಮೇಜ್ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತೀವಿ. ಮತ್ತು ಅನೇಕ ಇದು ಈ ಪ್ರತೀಕಗಳಲ್ಲಿ ಇರುವಂತಹ ಪ್ರತಿಮಾ ಅಷ್ಟವಿಧ ಅಂತ ಹೇಳಿ ಈ ಟೈಪ್ಸ್ ಆಫ್ ಈ ಪ್ರತಿಮೆಗಳು ಅಂದ್ರೆ ಬರೀ ಲೋಹ ಮಾತ್ರ ಇಲ್ಲ, ಉಳಿದದ್ದು ಅದು ನೋಡಿದ್ವಿ, ಅದು ಸುಮಾರು ನೋಡಿದ್ದೀವಿ. ಹಾಗೆ ಅನೇಕ ರೀತಿಯಿಂದ ಈ ಪ್ರತಿಮೆಯನ್ನ ಮಾಡಬಹುದು ಎಂಬುದು ನೋಡಿದೀವಿ. ಈ ಅಂದ್ರೆ ಕಲ್ಲು ಮಾಮೂಲಾಗೆ ದೇವಸ್ಥಾನಗಳಲ್ಲಿ ನಾವು ನೋಡೋದು ಕಲ್ಲಿನಿಂದ ಕೆತ್ತಿರ್ತಾರೆ. ಆ ಕಲ್ಲು ಅಂದ್ರೂ ಏನೋ ಒಂದು ಕಲ್ಲು ತಂದು ಮಾಡೋದಿಲ್ಲ, ಅದು ತಂತುಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಆ ಶಿಲ್ಪಿಗಳಿಗೆ ಆ ಕಲ್ಲನ್ನ ಅವರು ದೇವ್ ಜಸ್ಟ್ ಆ ಸೌಂಡ್ ಕಲ್ಲಿಗೆ ದೇ ವಿಲ್ ಹಿಟ್ ಇಟ್ ವಿತ್ ಸಮ್ ಟಂಕಿ ಅಂತ ಒಂದು ಚಿಕ್ಕ ಒಂದು ಉಳಿ ತರ ಇರುತ್ತೆ, ಅಲ್ಲಿ ಅವರು ದೇ ವಿಲ್ ಹಿಟ್ ಇಟ್ ಅಂಡ್ ಆ ಶಬ್ದದಿಂದ ಆ ಒಂದು ಶಿಲೆಯಲ್ಲಿ ಏನಾರು ಆ ಒಳಗಡೆ ಏನಾರು ಹೋಲಿದ್ರೆ ಅಲ್ಲಿ ನೀರಿರ್ಬೋದು, ನೀರಲ್ಲಿ ಯಾವ್ದೋ ಒಂದು ಜಂತುಗಳು ಇರ್ಬೋದು, ಅದಕ್ಕೆ ಗರ್ಭಿಣಿ ಅಂತ ಕರೀತಾರೆ. ಒಳಗೆ ಏನೋ ಒಂದು ಅಲ್ಲಿ ಸಮಟೈಮ್ಸ್ ದೇ ಸೇ ದಟ್ ಫ್ರಾಗ್ ಲೈಸ್ ಅಂತ ಅಲ್ಲಿ ಒಳಗೆ ಇರುತ್ತೆ ಅಂತನೂ ಹೇಳ್ತಾರೆ. ಸೊ ಹೀಗೆ ನೀರು ಇರುತ್ತೆ ಅಂದ್ರೆ ಬೇಸಿಕಲಿ ಇಟ್ ಶುಡ್ ನಾಟ್ ತೂತ್ ಇರಬಾರ್ದು, ತೂತು ಒಳಗೆ ನೀರು ಹೋಗಿ ಒಂದು ಜೀವರಾಶಿಗಳಿದ್ರೆ ಅದಲ್ಲಿ ಅವರು ಕೆತ್ತೋದೇ ಇಲ್ಲ, ಅದನ್ನ ಗರ್ಭಿಣಿ ಶಿಲಾ ಅಂತ ಹೇಳಿ ಅದನ್ನ ಬಿಟ್ಟು ಬಿಡ್ತಾರೆ. ಆಮೇಲೆ ಡಿಪೆಂಡಿಂಗ್ ಆನ್ ದ ಸೌಂಡ್ ಅದಕ್ಕೆ ಪುರುಷ ಸ್ತ್ರೀ ಅಂದ್ರೆ ಪುರುಷ ಸ್ತ್ರೀ ಅಂದ್ರೆ ಮೇಲ್ ಫಿಮೇಲ್ ಅಂತ ಹಾಗರ್ಥ ಅಲ್ಲ, ವಿಚ್ ಇಸ್ ಗುಡ್ ಟು ಮೇಕ್ ಇಟ್ ಒಂದು ಪುರುಷ ಲಕ್ಷಣದಿಂದ. ಪುರುಷ ಅಂದ್ರೆ ಇಲ್ಲಿ ಒಂದು ಮ್ಯಾನ್ ಲೈಕ್ ಒಂದು ಆ ಲಕ್ಷಣದಿಂದ ಕೆತ್ತಲಕ್ಕೆ ಅಂತ ಒಂದು ಕಲ್ಲಿರುತ್ತೆ. ಕೆಲವೊಂದು ಸ್ತ್ರೀ ದೇವತೆಗಳು ಪಾರ್ವತಿಯನ್ನು ಕೆತ್ತಬೇಕು ಅಂದ್ರೆ ಒಂದು ಕಲ್ಲಿರುತ್ತೆ. ರುದ್ರದೇವರನ್ನ ಅಂದ್ರೆ ರುದ್ರದೇವರಿಗೆ ನಾವು ಲಿಂಗಾಕಾರದಿಂದ ಮಾಡ್ತೀವಿ. ಸೊ ಅವ್ರಿಗೆ ಕೆತ್ತಬೇಕಂದ್ರೆ ಅದಕ್ಕೆ ಬೇರೆ. ಸೊ ಇದಕ್ಕೆ ಪುರುಷ ಸ್ತ್ರೀ, ಆಮೇಲೆ ಪುರುಷನೂ ಇಲ್ಲದೆ ಸ್ತ್ರೀನೂ ಇಲ್ಲದೆ ಗರ್ಭಿಣಿನೂ ಇಲ್ಲದೆ ಬೇರೆ ಒಂದಿರತ್ತಂತ, ಟೋಟ್ಲಿ ಡಿಫ್ರೆಂಟ್. ಅದಕ್ಕೆ ನಪುಂಸಕ ಅಂತ ನಪುಂಸಕ ಕಲ್ಲು ಅಂತ ಅಂದ್ರೆ ನಪುಂಸಕ ಅಂದ್ರೆ ಅದಕ್ಕೆ ಏನು ಮಾಡಕ್ ಇಸ್ ನಾಟ್ ಫಿಟ್ ಫಾರ್ ಕಾರ್ವಿಂಗ್. ಅದನ್ನ ಏನ್ ಮಾಡ್ತೀವಂದ್ರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಂತಾದಕ್ಕೆ, ಆಮೇಲೆ ಬಟ್ಟೆ ಒಗಿಲಕ್ಕೆ, ಈ ತರ ಸ್ಲಾಬ್ ಹಾಕ್ಲಿಕ್ಕೆ, ಇದಕ್ಕೆಲ್ಲ ಬಳಸ್ತಾರೆ. ಸೊ ಈ ಕಲ್ಲನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು, ಹೇಗೆ ಕೆತ್ತಬೇಕು, ಅದಕ್ಕೆ ಪ್ರಪೋರ್ಷನ್ ಶಿಲ್ಪಶಾಸ್ತ್ರ ಅಂತಾನೆ ಒಂದಿದೆ. ಹೇಗೆ ಕೆತ್ತಬೇಕು, ಯಾವ ಪ್ರಪೋರ್ಷನ್ಲಿ ಇರಬೇಕು ಅಂತ ತುಂಬಾ ಸ್ಪೆಸಿಫಿಕ್, ಇಟ್ಸ್ ವೆರಿ ವೆರಿ ಸ್ಪೆಸಿಫಿಕ್. ಸೊ ಹಾಗೆಯೇ ಅದನ್ನ ಮಾಡಬೇಕು. ಆ ಕೆತ್ತಿದ ಪ್ರತಿಮೆ ಹೇಗಿರಬೇಕು ಅಂದ್ರೆ ಲೋಕ ವಿಲಕ್ಷಣವಾಗಿರ್ಬೇಕು. ನೀವು ಎನಿ ಟೆಂಪಲ್ ಎಲ್ಲಿ ಆರ್ ನಮ್ಮ ಮನೆಗಳಲ್ಲಿ ಇರುವಂತಹ ವಿಗ್ರಹಗಳು ಏನಾರು ಇದ್ರೆ, ಯು ಜಸ್ಟ್ ಸಿ, ಇಫ್ ಯು ಸಿ ಇಟ್, ಇಫ್ ಯು ಅಬ್ಸರ್ವ್ ಇಟ್, ಇಟ್ ವಿಲ್ ನಾಟ್ ರಿಮೈಂಡ್ ಯು ಆಫ್ ಎನಿ ಹ್ಯೂಮನ್ ಬೀಯಿಂಗ್.
ಹ್ಯೂಮನ್ ಬೀಯಿಂಗ್ ಆರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪೀಪಲ್, ಡಾನ್ಸರ್ಸ್, ಆಕ್ಟ್ರೆಸ್, ವಾಟ್ ಎವರ್, ಯಾರು ನೆನಪು ಬರಲ್ಲ. ಇಟ್ ಲುಕ್ಸ್ ಟೋಟಲಿ ಡಿಫ್ರೆಂಟ್, ಲಕ್ಷಣವಾಗಿ ಇಟ್ ಇಸ್ ವೆರಿ ಅಟ್ರಾಕ್ಟಿವ್, ಲಕ್ಷಣವಾಗಿ ಇರುವಂತಹ ಮೂರ್ತಿ. ಅದಕ್ಕೆ ಮೂರ್ತಿ ಅಂತ, ಮೂರ್ತಿ ಅಂದ್ರೆ ಮೂರ್ಛಾ ಸ್ವಲ್ಪ ಅಂದ್ರೆ ನೋಡಿದ ತಕ್ಷಣ ಮೂರ್ಛಾ ಅಂದ್ರೆ ಊರ್ಛಿತವಾಗಿ ಬೆಳೆಯೋದು ಅಂತ ಅರ್ಥ ಅಲ್ಲ. ಮೂರ್ಛಾ ಅಂದ್ರೆ ಇಲ್ಲಿ ಬಂದು ಕ್ಯಾಪ್ಟಿವೇಟಿಂಗ್ ಆಗಿರುತ್ತೆ. ವಿಗ್ರಹಗಳು ನಾವು ನೋಡ್ತೀವಿ ದೇವಸ್ಥಾನಗಳಲ್ಲಿ, ಹಳೆಯ ಕಾಲದ ವಿಗ್ರಹ ನೋಡುವಾಗ ಸೋ ಬ್ಯೂಟಿಫುಲ್, ಈಚ್ ಒನ್ ಇಸ್ ಇಂಟ್ರಿಕೇಟ್ಲಿ, ಆಭರಣಗಳು, ಆ ಆಭರಣಗಳಿಗೆ ಹಾಕುವಂತ ಪ್ರಪೋರ್ಷನ್ ಎಲ್ಲವೂ ಹಾಗೆ ಕೆತ್ತಿರ್ತಾರೆ. ಸೊ ಅದಕ್ಕೆ ಪ್ರತಿಮಾ ಲಕ್ಷಣ ಅಂದ್ರೆ ನಾವು ಪೂಜೆಗೆ ಇಟ್ಟುಕೊಳ್ಳುವಂತ ಆ ಪ್ರತಿಮೆಯೂ ಲಕ್ಷಣವಾಗಿರಬೇಕು ಅಂತ. ಆ ಲಕ್ಷಣವಾಗಿ ಇರುವಂತ ಪ್ರತಿಮೆಯಲ್ಲಿ ದೇವರು ಇದ್ದಾನೆ ಅನ್ಸುತ್ತೆ. ಸೊ ದೇವರು ಡೈರೆಕ್ಟ್ ಆಗಿದ್ದಾನೆ ಅಂದ್ರೆ ದೇವರು ಡೈರೆಕ್ಟ್ ಆಗಿರೋದಿಲ್ಲ, ಆ ಪ್ರತಿಮೆಯೊಳಗೆ ಅದನ್ನ ಯಾರು ಕೆತ್ತಾನೋ, ಆ ಪ್ರತಿಮೆಯನ್ನ ಅಚ್ಚಲ್ಲಿ ಹಾಕ್ತಾರೆ, ಮೋಲ್ಡ್ ಅಲ್ಲಿ ಹಾಕಿ ಕೊಡೋರು ಇದ್ದಾರೆ ಈ ಕಾಲದಲ್ಲಿ. ಬಟ್ ಅದರ ಜನರಲ್ಲಿ ಅದನ್ನ ಕೆತ್ತೋರು ಇರ್ತಾರೆ, ದೊಡ್ಡ ದೊಡ್ಡ ಪ್ರತಿಮೆಗಳಲ್ಲಿ ಅದನ್ನ ಕೆತ್ತೋರು ಇರ್ತಾರೆ. ಅವರು ಅದನ್ನ ಕೆತ್ತುವಾಗ ಅವ್ರ ಕೈ ನಮ್ಗೆ ಕೊಟ್ರೆ ನಮ್ಮಿಂದ ಆಗೋದಿಲ್ಲ. ಶಿಲ್ಪಗನ ಕೈ ಸಿಕ್ಕ ಶಿಲೆಯಂತೆ ಅಂತ ಹೇಳ್ತಾರೆ. ಆ ಶಿಲ್ಪಿ ಚಂದಾಗಿ ಮಾಡ್ತಾನಂದ್ರೆ ಅವನಿಗೆ ದೇವರ ಕೊಟ್ಟ ಒಂದು ವಿಶೇಷ ಶಕ್ತಿ ಅವನಲ್ಲಿ ಇರತ್ತೆ. ಅಲ್ಲಿ ಅದಕ್ಕೆ ವಿಶ್ವಕರ್ಮ ದೇವಶಿಲ್ಪಿ ಅಂತ ಹೇಳ್ತಾರೆ, ದೇವ ಆರ್ಕಿಟೆಕ್ಟ್ ಅಂತ ಹೇಳ್ತಾರೆ. ಸೊ ಅವನ ಅನುಗ್ರಹದಿಂದ, ಅವನು ಮಾಡಿದ ಪುಣ್ಯದಿಂದ ವಿ ಆರ್ ಅನೇಬಲ್ ಟು ಡೂ ಇಟ್. ಅವನಲ್ಲಿ ಬರುತ್ತೆ ಈ ಕಲೆಗಾರಿಕೆ. ಅವ್ರ ಕೆತ್ತೋದು ಎಸ್ಪೆಷಲಿ ಅಷ್ಟು ಮೈನ್ಯೂಟ್, ಕಣ್ಣು ಮೂಗು ದಂತ ಪಂಕ್ತಿಗಳು ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಅವರ ಸನ್ನಿಧಾನ ಇರುತ್ತೆ, ಅದರೊಳಗೇನು ದೇವತೆಗಳಿರ್ತಾರೆ. ದೇವರು ಎಲ್ಲಿ ಎಲ್ಲಿ ಇರ್ತಾನೋ, ಎನಿ ಪ್ಲೇಸ್ ಇನ್ ದಿಸ್ ಯೂನಿವರ್ಸ್ ತಗೊಂಡನು, ಇವನ್ ಎನಿ ಸ್ಪೆಕ್ ಎನಿಥಿಂಗ್ ತಗೊಂಡನು, ಅಲ್ಲಿ ಇಟ್ ಹ್ಯಾಸ್ ಮ್ಯಾಟರ್ ಇದ್ದೇ ಇರುತ್ತಲ್ಲ. ಎಲ್ಲಿ ತಗೊಂಡ್ರೆ ಈ ಪ್ರಪಂಚದಲ್ಲಿ ಮ್ಯಾಟರ್ ಎಂಬುದಿರುತ್ತೆ. ಇಟ್ ಮೇ ಹ್ಯಾವ್ ಮೋರ್ ಆಫ್ ಏರ್ ಆರ್ ಲೆಸ್ ಆಫ್ ಲೆಸ್ ಆಫ್ ಅರ್ತ್ ಅಂಡ್ ಮೆಟೀರಿಯಲ್. ಸೊ ಇಟ್ ವೇ ಪ್ರಪೋರ್ಷನ್ ಕ್ಯಾನ್ ವೇರಿ ಬಿಟ್ವೀನ್ ಪೃಥ್ವಿ, ಅಪ್ಪು, ತೇಜ್, ವಾಯು, ಆಕಾಶ ಅಂತ ಹೇಳುವಾಗ ಪ್ರಪೋರ್ಷನ್ ಮೇ ವೇರಿ, ಬಟ್ ಎವ್ರಿಥಿಂಗ್ ಇಸ್ ಮೇಡ್ ಆಫ್ ಮ್ಯಾಟರೇ ಆಗಿರುತ್ತೆ. ಸೊ ಮ್ಯಾಟರ್ ಇಟ್ ಈಸ್ ಆಲ್ವೇಸ್, ಅದರಲ್ಲಿ ಮ್ಯಾಟರ್ ಎಂಬುದು ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಮಿಕ್ಸ್ಡ್ ಆಗೇ ಇರುತ್ತೆ. ಒಂದು ಕಟ್ಟಿಗೆ ತಗೊಂಡದ್ದು ಹೇಳ್ತಾರೆ, ಕಟ್ಟಿಗೆದಲ್ಲಿ ಆ ಒಂದು ನೀರು ಪಶ ಇದ್ದೇ ಇರುತ್ತೆ, ಅದಕ್ಕೆ ಹೊಗೆ ಬರುತ್ತೆ. ಆಮೇಲೆ ಅಲ್ಲಿ ಅದು ಉರಿಯುವಾಗ ದೀಪ ಬರುತ್ತೆ, ದೀಪ ಮೇಲಕ್ಕೆ ಹೋಗುತ್ತಲ್ಲ, ಫೈರ್ ಇಟ್ ಗೋಸ್ ಅಪ್. ಆಮೇಲೆ ಆ ಬೂದಿ ಅದೆಲ್ಲ ಕೆಳಗೇನೆ ಇರುತ್ತೆ, ಫೈರ್ ವುಡ್. ಸೊ ಮೂರು ಇರುತ್ತೆ, ಏನು, ನೀರು ಇರುತ್ತೆ, ಬೂದಿ ಮುಂತಾದ ಬರೋದು ಅರ್ತಿಂದ ಸಾಲಿಡ್ಸ್ ಬರುತ್ತೆ, ಆಮೇಲೆ ಜ್ಯೋತಿ ಬರುತ್ತೆ, ವಾಯು ಆಕಾಶ ಅದು ಎಲ್ಲಾ ಕಡೆನು ಇರೋದು, ವಾಯು ಇದ್ರೆ ತಾನೇ ಇದಾಗತ್ತೆ, ಆಕಾಶ ಸ್ಪೇಸ್ಗೆ. ಸೊ ಒಂದೊಂದು, ಸೊ ಬೇಸಿಕಲಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಎನಿ ಪಾರ್ಟಿಕಲ್, ಎನಿಥಿಂಗ್ ತಗೊಂಡ್ರೂ ಇಟ್ ಈಸ್ ಮೇಡ್ ಅಪ್ ಆಫ್ ಆಲ್ 24 ಎಲಿಮೆಂಟ್ಸ್ ಹೇಳ, ಇಟ್ಸ್ ನಾಟ್ ಎಕ್ಸಾಕ್ಟ್, ವಿ ಕೆನಾಟ್ ಕಾಲ್ ಇಟ್ ಎಲಿಮೆಂಟ್ಸ್, ಆ ತತ್ವಗಳು ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಈ ಬ್ರಹ್ಮಾಂಡ ಇಟ್ಸೆಲ್ಫ್ ಇಸ್ ಅ ಮಿಕ್ಸ್ಚರ್ ತರ ಇದ್ದು ಪ್ರಪೋರ್ಷನ್ ವೇರಿಸ್. ಸೊ ಹಾಗಾಗಿದೆ ಅಂದ್ರೆ ಏನರ್ಥ, ಪ್ರತಿ ಒಂದು ಕಣ ಕಣದಲ್ಲಿನು ಜಡ ಮಾತ್ರ ಇರೋದಿಲ್ಲ, ಆ ಜಡವನ್ನ ನಿಯಮನೆ ಮಾಡುತ್ತಾ ಅಲ್ಲಿ ಆಯಾ ದೇವತೆಗಳು ಎಲ್ಲ ಕಡೆನು ತುಂಬಿದ್ದಾರೆ. ಸೊ ಈ ನಾವು ಪ್ರತಿಮೆ ತಕೊಂಡ್ರೆ ಆ ಪ್ರತಿಮೆ ಒಳಗೇನು ಫಸ್ಟ್ ಲೇಯರ್ಲಿ ಎಲ್ಲಾ ಮೇನ್ 24 ತತ್ವಾಭಿಮಾನಿಗಳು ಅಂತ ಕರೀತಾರೆ, ಮೇನ್ ದೇವತೆಗಳು ಅವರು ಇರ್ತಾರೆ. ಅವರ ಒಳಗೆ, ಅವ್ರ ಒಳಗೆ ಅಂದ್ರೆ ನಾಟ್ ಇನ್ಸೈಡ್ ಅಂತ ಅರ್ಥ ಅಲ್ಲ, ಒಂದೇ ಜಾಗಲೇ ಆದ ಒಂದು ಚಿಕ್ಕ ಒಂದು 3 inch ವಿಗ್ರಹ ತಕೊಂಡ್ರೆ ಆ 3 inch ಪೂರಾ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ. ಅಲ್ಲೇ ವಾಯುದೇವರು ಇರ್ತಾರೆ, ಆ ವಾಯುದೇವರು ಒಳಗೆ ಲಕ್ಷ್ಮೀ ಸಹಿತನಾದಂತ ನಾರಾಯಣ ಇರ್ತಾನೆ. ಸೊ ಹೀಗೆ ನಾವು ನೋಡ್ಬೇಕು, ಪ್ರತಿಯೊಂದು ವಸ್ತುವಲ್ಲಿ ನಾವು ಪೂಜೆ ಮಾಡುವಾಗ ಈ ಪಂಚಭೇದಗಳನ್ನ ನೋಡಬೇಕು. ಇಲ್ಲಿ ಪಂಚಭೇದಗಳು ಬಂದೇ ಬರುತ್ತೆ ನಿಮ್ಗೆ ನೋಡಿ. ಪಂಚಭೇದಗಳು ಏನು, ನೋಡೋದು ಕಣ್ಣು ಮುಂದೆ ಇರೋದು ಜಡ ಇದ್ದೇ ಇದೆ, ಆ ಜಡದ ಒಳಗೆ ಆ ಜಡ ಆಕ್ಯುಪೈ ಮಾಡುವಂತ ಅದೇ ಸ್ಪೇಸ್ ಅಲ್ಲಿ ಆ ಅಭಿಮಾನಿ ದೇವತೆಗಳಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ ಅನೇಕರು. ಟೇಕ್ ಇಟ್ ಅಸ್ 24 ದೇವತೆಗಳು ಇದ್ದಾರೆ. ದೇವತೆಗಳು ಇರಬೇಕು ಅಂದ್ರೆ ಅವ್ರಿಗೆ ಹೇಗಿರ್ತಾರೆ, ದೇ ಹ್ಯಾವ್ ಅ ವೆರಿ ಸ್ಪೆಷಲ್ ಬಾಡಿನೂ ಇರುತ್ತೆ, ಆ ಬಾಡಿಗೆ ವ್ಯತ್ಯಾಸ ಇರುತ್ತೆ. ಸೊ ನಾವು ನೋಡೋ ಈ ಜಡ ಕಣ್ಣಿಗೆ ಕಾಣದೇ ಇರುವಂತ ದೇವತೆಗಳ ದೇಹ ಕಣ್ಣಿಗೆ ಕಾಣೋದಿಲ್ಲ, ಪ್ರಕಾಶಮಯ ಅಂತ ಹೇಳ್ತಾರೆ ಅದಕ್ಕೆ. ಇಟ್ ಇಸ್ ಮೇಡ್ ಅಪ್ ಆಫ್ ಮೋರ್ ಆಫ್ ಆ ಒಂದು ಲೈಟ್ ದ್ಯಾನ್ ದ ಪಾರ್ಥಿವ ಮೆಟೀರಿಯಲ್ಸ್, ದ ಭೂಮಿ ಆ ಒಂದು ಸಾಲಿಡ್ ಮೆಟೀರಿಯಲ್ಸ್. ಸೊ ಅದು ಕಾಣಿಸಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಜಡ ಮೆಟೀರಿಯಲ್ ಆಗುತ್ತೆ. ಸೊ ಏನಾಯ್ತು, ಒಂದು ಜಡಕ್ಕೇನು ಇನ್ನು ಅಲ್ಲಿ ನಾವು ಕಾಣುವಂತ ಈ ಜಡಕ್ಕೇನು ಅಲ್ಲಿ ಇರುವಂತ ದೇವತಾ ದೇಹಕ್ಕೇನೋ ವ್ಯತ್ಯಾಸ ಇದೆ. ಜಡ ಭೇದ ಆಯಿತು. ಆಮೇಲೆ ಇಷ್ಟು ದೇವತೆಗಳು ಇದ್ದಾರೆ ಅಂದ್ರೆ ದೇ ಆರ್ ಆಲ್ ನಾಟ್ ದ ಸೇಮ್. ಒಬ್ಬೊಬ್ಬರಿಗೇನು ವ್ಯತ್ಯಾಸ ಇದೆ. ಜೀವ ಜೀವ ಭೇದನ ಅಲ್ಲಿ ಬರುತ್ತೆ. ಅಲಾಂಗ್ ವಿತ್ ದಟ್ ಒಳಗೆ ಇರುವಂತ ಭಗವಂತನು ನಿಂತಿದ್ದಾನೆ. ಸೊ ಇವಾಗ ಏನಾಯ್ತು, ಜಡಕ್ಕಿಂತ ಭಿನ್ನನಾದವನು ದೇವರಲ್ಲೇ ಇದ್ದಾನೆ. ಅದೇ ಒಂದು 3 inch ವಿಗ್ರಹದಲ್ಲೇ ದೇವರು ಇದ್ದಾನೆ, ಅಲ್ಲೇ ದೇವತೆಗಳು ಇದ್ದಾರೆ. ಸೊ ಜಡ ಈಶ್ವರ ಭೇದ, ಜೀವ ಈಶ್ವರ ಭೇದ, ಜಡ ಭೇದ, ಜೀವ ಭೇದ. ಹೀಗೆ 3 entity ತಗೊಂಡ್ರೆ 5 ಭೇದಗಳು ಬರುತ್ತೆ. ಜಡ ಇದೆ, ಜೀವಗಳು ಇದ್ದಾರೆ, ಭಗವಂತ 3 ಅಲ್ಲೇ ಇದೆ. ಟೋಟಲಿ ದ ಡಿಫ್ರೆನ್ಸ್ 5 ಭೇದ ಬರುತ್ತೆ, ತಾರತಮ್ಯ ಬರುತ್ತೆ. ಸೊ ಹೀಗೆ ಈ ಒಂದು ದೇವರನ್ನ ಇಟ್ಟುಕೊಳ್ಳುವಂತ ಈ ಪ್ರತಿಮೆ, ಪ್ರತಿ ಏನೇ ಪ್ರತಿಮೆ ತಗೊಂಡ್ರು ಈ ಪಂಚಭೇದವನ್ನ ಅಲ್ಲಿ ನಾವು ನೋಡಬೇಕು, ತಾರತಮ್ಯವನ್ನ ನೋಡಬೇಕು ಅಂತ. ಸೊ ಹೀಗೆ ಇಲ್ಲಿ ಇದು ಎಲ್ಲ ಮಾಡಿದ್ರೆ ಅಲ್ಲಿ ದೇವರಿದ್ದಾನೆ, ಸರಿ ಟೇಬಲ್ ತಕೊಳ್ತೀನಿ, ಟೇಬಲ್ಗೆ ನಾನು ನಮಸ್ಕಾರ ಮಾಡ್ತೀನಿ ಅಂದ್ರೆ ಟೇಬಲ್ನೂ ಪಂಚಭೇದ ಇದೆ, ತಾರತಮ್ಯ ಇದೆ, ಎಲ್ಲ ಇದ್ರನು ಇಟ್ ಈಸ್ ನಾಟ್ ದ ದೇವರು. ಅಲ್ಲಿ ಇರುವಂತ ದೇವರು ಪೂರ್ಣನಾಗಿ ಇದ್ರನು He has not decided to grant your wishes. ನೀವು ಬೇಕಾದ್ರೆ ಟೇಬಲ್ಗೆ ಪೂಜೆ ಮಾಡಬಹುದು, ಟೇಬಲ್ಗೆ ಪೂಜೆ ಮಾಡಿ. ಈ ಇಸ್ ನಾಟ್ ಒಂದು ಪ್ರಸನ್ನ ಮುಖದಿಂದ ನಮಗೆ ಬೇಕಾದ ಅಭೀಷ್ಟಗಳನ್ನ ಕೊಡೋದಲ್ಲಿ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವೆಲ್ಲ ನೋಡ್ತೀವಿ, ಎಷ್ಟೋ ಇದನ್ನು ಸೌಂಡ್ ವೇವ್ಸ್ ಮ್ಯಾಗ್ನೆಟಿಕ್ ವೇವ್ಸ್ ಇದನ್ನು ನಾವು ಮಾತಾಡೋದು ನಿಮ್ಗೆ ಕೇಳಿಸ್ಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ಒಂದು ಫೋನ್ ನೀವು ಇಟ್ಕೋಬೇಕು, ನಾನು ಒಂದು ಸೆಲ್ ಫೋನ್ ಇಟ್ಕೋಬೇಕು. ಆವಾಗ ಯು ನೀಡ್ ಎ ಡಿವೈಸ್. ಎಲ್ಲಾ ಕಡೆನೂ ಎಲ್ಲಾ ವೇವ್ಸ್ ಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲಾ ಕಡೆ ಇದ್ರ ಒಂದು ಯು ನೀಡ್ ಎ ಡಿವೈಸ್ ಆಗೋ ಹಾಗೇನೆ. ಇಟ್ಸ್ ಎ ವೆರಿ ಕ್ರೂಡ್ ಎಕ್ಸಾಂಪಲ್. ಹಾಗೇನೆ ಆ ಒಂದು ಪ್ರತಿಮೆ ನಾವು ತಕೊಂಡ್ರನ್ನು ಆ ಪ್ರತಿಮೆಯಲ್ಲಿ ಆವಾಹನ ಮಾಡಬೇಕು. ಆವಾಹನ ಅಂದ್ರೆ ದೇವರನ್ನ ಕರೆದು ದೇವರನ್ನ ಮಂತ್ರ ಮೂಲಕವಾಗಿ ಕರಿಬಹುದು, ಅಥವಾ ನಾವೇ ನಮ್ಮ ನಮ್ಮ ಭಾಷೆಯಲ್ಲಿ ನಮಗೆ ಗೊತ್ತಿರುವಂತ ರೀತಿಯಿಂದ ಕರೆದ್ರೂ ಅವ್ರು ಬರ್ತಾನೆ, ಬಿಕಾಸ್ ಈ ನೋಸ್ ಅವರ್ ಲಿಮಿಟೇಷನ್. ನಮ್ಮ ಒಳಗೆ ಯಾವತ್ತೂ ಇರುವಂತ ಭಗವಂತನ ಕರೆದು ಇಲ್ಲಿ ಬಂದು ನಾನು ಪೂಜಾ ಮಾಡೋ ತನಕ ಇಲ್ಲಿ ಬಂದು ಸ್ವಾಮಿ ಕೂತು ಪ್ರಸನ್ನನಾಗು ಅಂತ ನಮ್ಮ ಭಾಷೆಯಲ್ಲೇ ನಾವು ಹೇಳಿ ಅವನನ್ನಲ್ಲಿ ಆವಾಹನೆ ಮಾಡಿ ಆಮೇಲೆ ಅಲ್ಲಿ ಪೂಜೆ ಮಾಡಿ ಆದ್ಮೇಲೆ ಏನ್ ಮಾಡೋದು, ತಿರುಗಾ ತೆಗೆದು ನಮ್ಮ ಒಳಗೆ ಇಟ್ಕೊಂಡು ಬಿಡಬೇಕು. ಯಾಕಂದ್ರೆ ಅಲ್ಲೇ ಅವನ್ನ ಬಿಟ್ಟು ಬಿಟ್ರೆ ಯು ಹಾವ್ ಟು ಡೂ ಪ್ರಾಪರ್ಲಿ, ಯು ಹಾವ್ ಟು ಡೂ ನೈವೇದ್ಯ ಮಾಡಿ ಅದು ಮಾಡಿ ಕಂಟಿನ್ಯೂಸ್ ಆಗಿ ಆಗ್ಬೇಕು. ಅದು ಆಗಲ್ಲ ನಮ್ಗೆ. ಇವತ್ತು ಪೂಜೆ ಮಾಡಿ ನಾಳೆ ತಿರುಗಾ ಪೂಜೆ ಮಾಡಬೇಕು. ಟಿಲ್ ದಟ್ ಟೈಮ್ ಇಟ್ ಈಸ್ ಜಸ್ಟ್ ಎ ವಿಗ್ರಹ ಇರುತ್ತೆ. ಇಟ್ ರಿಮೈನ್ಸ್ ಸ್ಟಿಲ್ ವಿ ಕೀಪ್ ಇಟ್ ಬಿಕಾಸ್ ಇಟ್ ರಿಮೈನ್ಸ್ ಇಸ್ ಲೈಕ್ ಅ ಪಿಕ್ಚರ್. ಇಟ್ ರಿಮೈನ್ಸ್ ನೋಡುವಾಗ ನಮ್ಗೆ ಇಟ್ ಈಸ್ ಅಸೋಸಿಯೇಟಿವ್ ಮೆಮರಿ. ಆ ಪಿಕ್ಚರ್ ನೋಡುವಾಗ ನಮ್ಗೆ ದೇವರ ನೆನಪು ಬರುತ್ತೆ, ಉಡುಪಿ ಕೃಷ್ಣ ನೆನಪು ಬರುತ್ತೆ. ಸೊ ದಟ್ಸ್ ಸೊ ಅದನ್ನ ಇಟ್ಕೊಳ್ತೀವಿ. ಸೊ ಆವಾಹನ ಮಾಡಬೇಕು, ಪೂಜೆ ಮಾಡಬೇಕು. ತಿರ್ಗಾ ಪೂಜೆ ಆದ ಮೇಲೆ ದೇವರೇ ಪೂಜೆ ಆಯ್ತು, ತಿರ್ಗಾ ಬಂದು ನನ್ನಲ್ಲಿ ಬಂದು ಕೂತುಕೋ ಅಂತ ಅವನ್ನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಅವನ ನಮ್ಮೊಳಗೆ ಬಂದ ಅಂತ ಭಾವನೆ ಮಾಡಿ ಕಣ್ಣು ಮುಚ್ಚಿ ಅವನನ್ನ ನಮ್ಮ ಹೃದಯ ಕಮಲ, ಹೃದಯ ಕಮಲ ಬೇಸಿಕಲಿ ನಮ್ಮ ಹೃದಯದಲ್ಲಿ ನಮ್ಮ ಒಳಗೆ ಅವನಿದ್ದಾನೆ ಅಂತ ಅವನನ್ನ ವಿಶ್ವಲೈಸ್ ಮಾಡ್ಬೇಕು. ಹಾಗೆ ಹೊರಗಡೆ ಅದು ಪ್ರತಿಮಾ ಇದೆಯೋ ಅದನ್ನ ಒಳಗಡೆ ಕಣ್ಣು ಮುಚ್ಚಿ ಅವನು ಕಾಣಬೇಕು ನಮ್ಗೆ. ಸೊ ಯಾವಾಗ್ಲೂ ನಮ್ಮ ಜೊತೆಯಲ್ಲೇನೆ ಅವನು ಇರ್ತಾನೆ. ಸೊ ಅದು ಅವನನ್ನು ನೋಡ್ತಾ ಇದ್ರೆ ಸೊ ವಿಲ್ ಹಾವ್ ಅಲ್ಲಿ ಸನ್ನಿಧಾನ ಬೆಳೆಯುತ್ತೆ, ನಮ್ಮಲ್ಲಿನೂ ಸನ್ನಿಧಾನ ಬೆಳೆಯುತ್ತೆ, ನಮಗೇನೋ ಆ ಒಂದು ಫಸ್ಟ್ ಬರೋದು ಧೈರ್ಯ ಬರುತ್ತೆ. ಸೊ ಹೀಗೆ ಪ್ರತಿಮಾ. ಬಟ್ ಸಾಳಗ್ರಾಮ ಅಂದ್ರೆ ಸಾಳಗ್ರಾಮದಲ್ಲಿ ಆ ರೆಸ್ಟ್ರಿಕ್ಷನ್ ಇಲ್ಲ. ಸಾಳಗ್ರಾಮದಲ್ಲಿ ಇಲ್ಲ ಗೋ ಅಂತ ಹೇಳಿದ್ದಾರೆ. ಆ ಒಂದು ನಮ್ಗೆ ಹಸುವಲ್ಲಿ ಯಾವತ್ತು ಅದಕ್ಕೆ ಆವಾಹನ ಎಲ್ಲ ಮಾಡೋದೇ ಇಲ್ಲ. ಹಸು ಹಾಗೆ ಪೂಜೆ ಮಾಡೋದು, ಆವಾಹನ ಮುಂತಾದಿಲ್ಲ. ಸಾಳಗ್ರಾಮಕ್ಕೇನೋ ನಾವು ಆವಾಹನ ಏನೂ ಇಲ್ಲ, ಅಲ್ಲಿ ಇನ್ಸ್ಟೆಂಟ್ ಹಾಗೆ ನಿಂತಿರ್ತಾನೆ. ಸೇಮ್ ಥಿಂಗ್ ನಮ್ಗೆ ಅದಕ್ಕೆ ತುಳಸಿ, ಶ್ರೀ ತುಳಸಿ ಅಂತ ಕೊಟ್ಟಿದ್ದಾರೆ. ತುಳಸಿಗೆ ಹಾಗೆ ಇರುತ್ತೆ ಅಲ್ಲಿ ಆವಾಹನೆ. ಅದಕ್ಕೆ ನಮ್ಗೆ ಹೆಂಗಸರಿಗೆ ಯಾರಿಗೆ ಅಪ್ಪ ಅಮ್ಮ ಆವಾಹನೆ ಮಾಡಬೇಕು, ತೆಗಿಬೇಕು, ತಿರ್ಗಾ ಉದ್ವಾಸ ಮಾಡಬೇಕು, ಇದೆಲ್ಲ ಒಂದು ಬೇಕಾಗಿಲ್ಲ. ತುಳಸಿ ಆಸ್ ಇಸ್ ನಿಂತಿದ್ದಾನೆ. ಆ ಒಂದು ಒಂದು ವರ ಕೊಡ್ಲಕ್ಕೆ, ನಮ್ಗೆ ನಮ್ಮ ಅಭಿಷ್ಟಗಳನ್ನ ಕೊಡ್ಲಕ್ಕೆ ಅಂತ ಭಗವಂತ ನಿಂತಿದ್ದಾನೆ. ಸೊ ಅಲ್ಲಿ ಹಾಗೆಯೇ ನಾವು ಹಾಗೆ ನಮಸ್ಕಾರ, ಅಲ್ಲೇ ಅಲ್ಲೇ ಪೂಜೆ, ತುಳಸಿಗೆ ಪೂಜೆ ಎಲ್ಲ ಎಲ್ಲವೂ ಮಾಡಬಹುದು ನಾವು ತುಳಸಿಗೆ. ಸೊ ತುಳಸಿಗೆ ಆ ರೀತಿಯಾದ ಸನ್ನಿಧಾನ ತುಳಸಿಗೆ ಕೊಟ್ಟಿದ್ದಾರೆ. ಇದಾದ ಮೇಲೆ ಇದೆ ತುಳಸಿಗೆ ಹೇಳುವಾಗ ನಮ್ಮ ಸ್ತೋತ್ರಗಳಲ್ಲಿನೂ ಹಾಗೆ ಹೇಳ್ತೀವಲ್ಲ, ಯಾ ದೃಷ್ಟ, ಅದು ಹೇಳೋ ಚಿಕ್ಕ ಶ್ಲೋಕ ಆದ್ರೂ ತುಂಬಾ ಮೀನಿಂಗ್ಫುಲ್. ಯಾ ದೃಷ್ಟ, ಯಾಕೆಂದ್ರೆ ಅಲ್ಲಿ ಯಾಕೆ ಹೇಳಿದ್ರು, ಯಾ ದೃಷ್ಟ ನಿಖಿಲ ಅಘ ಸಂಘ ಶಮನಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಲ್ಲಿ ನಿಂತಿದ್ದಾನೆ ತುಳಸಿ ಒಳಗೆ, ಅಲ್ಲಿನ ಪಂಚಭೇದ ತಾರತಮ್ಯ ಉಂಟು, ಅಲ್ಲಿ ಹಾಗೆ ನಿಂತಿದ್ದಾನೆ ಸ್ತ್ರೀ ರೂಪದಿಂದ ದೇವರು ತುಳಸಿ ಎಂಬೋ ಹೆಸರಿನಿಂದ ಲಕ್ಷ್ಮೀ ಸಹಿತನಾಗಿ ಅಲ್ಲಿ ನಿಂತಿರ್ತಾನೆ. ಆದ ಕಾರಣದಿಂದ ಯಾ ದೃಷ್ಟ ಅಂತ ನಾವು ಹೇಳುವಾಗ ಯಾರು ನೋಡುತ್ತಾನೋ, ನಮ್ಮ ಮುಂದೆ ಇರುವಂತಹ ದೇವರನ್ನು ನೋಡುತ್ತಾನಂದ್ರೆ ತುಳಸಿ ನೋಡೋದಲ್ಲ, ಅವಾಗ ತುಳಸಿಯಲ್ಲಿ ಹೀಗಿದ್ದಾನೆ ಎಂಬೋ ದೃಷ್ಟಿ ಇಟ್ಟುಕೊಂಡು ತುಳಸಿಯಲ್ಲಿ ನೋಡಿದ್ದಾಗ ಏನಾಗ, ನಿಖಿಲ ಅಂದ್ರೆ ಸಮಸ್ತವಾದ, ಅಘ ಅಘ ಅಂದ್ರೆ ಪಾಪ, ಅಘ ಸಂಘ ಪಾಪ, ಪಾಪದಿಂದ ಸಂಘ, ಪಾಪದಿಂದ ಬರುವಂತ ರೋಗ ರುಜಿನ ಅಸಂಘ, ಅದರಿಂದ ಪಾಪದಿಂದ ಏನೇನು ಪರಿಣಾಮಗಳಾಗತ್ತೋ ಅದು ಎಲ್ಲವೂ ಶಮನಿ, ಎಲ್ಲವೂ ಹೋಗ್ಬಿಡತ್ತೆ. ಬರೀ ಅದಕ್ಕೆ ಬೆಳಿಗ್ಗೆ ಎದ್ದು ತುಳಸಿ ದರ್ಶನ ಅಂತ, ತುಳಸಿ ನಮ್ಮ ಮನೆಯಲ್ಲಿ ವಿಂಟರ್ಲಿ ಇರಲ್ಲಪ್ಪ ಅಂದ್ರೆ ತುಳಸಿ ಮನಸ್ಸಲ್ಲಿ, ಮನಸ್ಸು ತುಳಸಿ ನೋಡಿದೀವಲ್ಲ ಅದು ಮನಸ್ಸಲ್ಲಿನು, ತುಳಸಿ ತುಳಸಿ ಅಂತ ಹೇಳಿ ಮನಸ್ಸಲ್ಲಿ ನೋಡಿದನ್ನು ಆ ಪಾಪಗಳು ಹೋಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ನಿತ್ಯ ಸನ್ನಿಧಾನ ಇರುತ್ತೆ. ಆಮೇಲೆ ಅದೃಷ್ಟ ನಿಖಿಲಾಗ ಸಂಘ ಶಮನಿ ಸ್ಪೃಷ್ಟಾವಪು ಪಾವನೆ, ಸ್ಪೃಷ್ಟ ಅಂದ್ರೆ ಅದನ್ನ ಸ್ಪರ್ಶ ಮಾಡಿದ್ರೆ, ಸ್ಪರ್ಶ ಮಾಡಿದ್ರೆ ಅದನ್ನ ಯಾರು ತುಳಸಿಯ ಮಣ್ಣು ತುಳಸಿ ಅದನ್ನ ಸ್ಪರ್ಶ ಮಾಡ್ತೀವೋ ಆ ತುಳಸಿ ಕಾಷ್ಟವು ಸಹಿತ ಅಲ್ಲಿನೂ ತುಳಸಿ ಕಾಷ್ಟದಲ್ಲಿನೂ ಭಗವಂತನ ಸನ್ನಿಧಾನ ನಿತ್ಯವಾಗಿ ಆಗ್ತಾ ಇರುತ್ತೆ. ಅದನ್ನ ಮುಟ್ಟುವ ಮೂಲಕ, ಸ್ಪರ್ಶ ಮಾಡೋ ಮೂಲಕವಾಗಿ, ಯಾಕೆಂದ್ರೆ ಸ್ಪರ್ಶ ಬರೀ ಅದನ್ನು ಮುಟ್ಟೋದಿಲ್ಲ, ಮುಟ್ಟಿದಾಗ ಈ ಪಂಚಭೇದ ತಾರತಮ್ಯದಿಂದ ಒಳಗೆ ಭಗವಂತ ವರವನ್ನ ಕೊಡ್ಲಕ್ಕೆ ನಿಂತಿದ್ದಾನೆ, ನಿಂತಿದ್ದಾನೆ ಅಂತ ಅವನನ್ನ ಅವನಿದ್ದಾನೆ ಎಂಬೋ ಪ್ರಜ್ಞೆಯಿಂದ ಅದನ್ನ ಮುಟ್ಟಿದಾಗ ನಮ್ಮ ದೇಹವನ್ನ ಪವಿತ್ರ ಮಾಡತ್ತ. ಅದು ಮಾತ್ರ ಅಲ್ಲ, ದೇಹವನ್ನ ಪವಿತ್ರ ಯಾಗ ಮಾಡತ್ತ, ರೋಗಾನ ಅಭಿವಂದಿತ ನಿರಸಿನಿ ಅಂದ್ರೆ ರೋಗಗಳು ಅವನ ಆ ತುಳಸಿಯನ್ನ ನಾವು ನಮಸ್ಕಾರ ಮಾಡುವ ಮೂಲಕವಾಗಿ ರೋಗಗಳು ಅಭಿವಂದಿತ ವಂದಿತ ವಂದನೆ ಅಂದ್ರೆ ನಮಸ್ಕಾರ ಮಾಡು, ವಂದನೆ ನಮಸ್ಕಾರ ಅಭಿತಃ ವಂದಿತ ಅಂದ್ರೆ ಚಂದಾಗೆ ನಮಸ್ಕಾರ, ಬರೀ ನಮಸ್ಕಾರ, ಚಂದಾಗೆ ನಮಸ್ಕಾರ ಅಂದ್ರೇನು, ತಿಳ್ಕೊಂಡು ಇದು ಒಳಗೆ ಪಂಚಭೇದ ತಾರತಮ್ಯದಿಂದ ಭಗವಂತ ಇಲ್ಲಿ ಸ್ತ್ರೀ ರೂಪದಿಂದ ಲಕ್ಷ್ಮೀ ಸಹಿತನಾಗಿ ನಿಂತಿದ್ದಾನೆ ಅಂತ ಚಿಂತನೆಯಿಂದ ನಾವು ಮಾಡಿದ ಪಾಪಗಳು ಹೋಗುತ್ತೆ ಅಂತ ಹೇಳಿದ್ದಾರೆ. ಪಾಪ ಹೋದ್ರೆ ಪಾಪದಿಂದ ಹುಟ್ಟುವಂಥದ್ದು ರೋಗ ರುಜಿನಗಳು ಅದು ಹೋಗತ್ತೆ ಅಂತಾರೆ. ಅಂಡ್ ಆಲ್ಸೋ ನಾವು ನೋಡ್ತೀವಿ ಇದು ತುಳಸಿ ಆಯುರ್ವೇದದಲ್ಲಿ ತುಂಬಾ ಬಳಸ್ತಾರೆ. ಸೊ ಆ ರೀತಿಯಿಂದಲೂ ಹೋಗುತ್ತೆ, ಅದಕ್ಕೆ ಊಟ ಮಾಡುವಾಗ ತುಳಸಿ ತಗೊಳ್ಳೋದು ಇದೆಲ್ಲ ಇರುತ್ತೆ ನಮ್ಮ ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಸೊ ರೋಗಾನಾಂ ಅಭಿವಂದಿತ ಸಿಕ್ತ ಅಂತಕ ತ್ರಾಸಿನಿ, ಸಿಕ್ತ ಅಂದ್ರೆ ಆ ತುಳಸಿ ಗಿಡಕ್ಕೆ ನೀರು ಹಾಕಿದ್ರೆ ನೀರಿನಿಂದ ಸ್ವಲ್ಪ ಒದ್ದೆ ಆಗತ್ತಲ್ಲ ಅದು, ಅದು ಮೂಲಕವಾಗಿ ಸಿಕ್ತ ಆದಾಗ ಅಂತಕ ತ್ರಾಸಿನಿ ಒಳಗೆ ಒಳಗೆ ನಮ್ಮನ್ನ ಹೊರಗೆ ಪ್ಯೂರಿಫೈ ಮಾತಲ್ಲ, ಒಳಗೆ ಇರುವಂತ ನಮ್ಮ ಮನಸ್ಸಲ್ಲಿ ಇರುವಂತ ಎಲ್ಲವನ್ನೂ ಪವಿತ್ರ ಮಾಡುತ್ತ, ಅಂತಕ ತ್ರಾಸಿನಿ ಮೋಚನೆ ಮಾಡುತ್ತ ಅಂತ ಹೇಳ್ತಾರೆ. ಅಂದ್ರೆ ಯಮದೂತರ ಭಯ ನಮ್ಗೆ ಇರೋದ, ಅಂದ್ರೆ ನಮ್ಗೆ ಸಾವು ಬರೋದೇ ಇಲ್ಲ, ಅದ ಸಾವು ಎಲ್ಲರಿಗೂ ಹುಟ್ಟಿದ್ದವ್ರು ಎಲ್ಲರಿಗೆ ಸಾವು ಬರುತ್ತೆ. ಆ ಸಾವು ಬರುತ್ತ ಅಂತ ಒಳಗಿರುವಂತ ಭಯ, ಭಯದಿಂದ ಸಾಯ್ತಾ ಇರ್ತೀವಿ ಪ್ರತಿ ನಿಮಿಷ, ಈ ನ್ಯೂಸ್ ಅದು ಇದು ಕೇಳಿದ್ದಾಗ ಭಯ 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 ಭಯದಿಂದ ಸಾಯ್ತಾ ಇರೋ ನಮಗೆ ಆ ಅಮೃತದಂತೆ ಭಯ, ಸಾವು ಸಾವುಗೆ ನಾವು ಹೆದರೋದಿಲ್ಲ, ನಮ್ಮ ಕರ್ಮ ನಮ್ಗೆ ರಕ್ಷಣೆ ಮಾಡತ್ತೆ ಅಂಬೋ ಇದರಿಂದ, ಹಿಂದೆ ಮಾಡಿದ ಪಾಪ ಕರ್ಮಕ್ಕೆ ದೇವರ ಸ್ಮರಣೆ ನಾಮಸ್ಮರಣೆಯಿಂದ ಆ ಪಾಪಗಳು ಹೋಗತ್ತೆ, ಒಳಗೆ ಒಂದು ದೇವರು ಇದ್ದಾನೆ ಅಂಬೋ ಒಂದು ಧೈರ್ಯ ಬಂದ್ಬಿಡತ್ತೆ, ಸಾವಿಗೆ ನಾವು ಅಂಜೋದೇ ಇಲ್ಲ, ಇಟ್ ಈಸ್ ನಾರ್ಮಲ್ ಪ್ರಾಸೆಸ್ ಆಗತ್ತೆ, ದೇವರು ರಕ್ಷಣೆ ಮಾಡ್ತಾನೆ ಅಂಬೋ ಒಂದು ಧೈರ್ಯ ಮನೋಧೈರ್ಯ ಬರತ್ತೆ ಅಂತ ಹೇಳ್ತಾರೆ. ಪ್ರತ್ಯಾಸಂತಿ ವಿದಾಯಿನಿ ಅಂದ್ರೆ ಯಾವಾಗ್ಲೂ ದೇವರು ಅಲ್ಲೇ ವಾಸ ಮಾಡ್ತಾ ಇರ್ತಾನೆ, ಯಾವಾಗ್ಲೂ ಅವನ ಅಲ್ಲೇ ಇರ್ತಾನೆ. ನಸ್ಯ ತಚ್ಚರಣೆ, ಈ ತುಳಸಿಯನ್ನ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಅವನು ಮೋಕ್ಷವನ್ನೇ ಕೊಡ್ತಾನೆ. ತುಳಸಿಯ ರಕ್ಷಣೆ ಮಾಡಿದ್ರೆ ಮೋಕ್ಷ ಬಂದ್ಬಿಡುತ್ತ ಅಂದ್ರೆ ಹಾಗಲ್ಲ, ತುಳಸಿಯಲ್ಲಿ ಅಷ್ಟೊಂದು ಮಹತ್ವ ಇದೆ, ಆ ತುಳಸಿಯಲ್ಲಿ ಅವನ ರೂಪವೇ ಇದೆ. ಸೊ ತುಳಸಿಯಲ್ಲಿ ಅದು ತುಳಸಿ ದೇವರಿಗೆ ಪೂಜೆ ಮಾಡುವಾಗ ನನ್ನಲ್ಲಿ ಇರುವಂತ ಭಗವಂತ, ತುಳಸಿಯಲ್ಲಿ ತುಳಸಿ ದಳದಲ್ಲಿ ಇರುವಂತ ಭಗವಂತ, ಆ ವಿಗ್ರಹ ಯಾವುದನ್ನೇ ಯಾವುದಕ್ಕೆ ಪೂಜೆ ಮಾಡ್ತೀವೋ ಆ ವಿಗ್ರಹದಲ್ಲಿ ಇರುವಂತ ಭಗವಂತ, ಸೊ ಅವನೇ ನನ್ನಲ್ಲಿ ಇದ್ದು ನನಗೆ ಬುದ್ಧಿ ಕೊಟ್ಟು ಆ ಸಾಧನ ಪದಾರ್ಥವಾದಂತಹ ತುಳಸಿ ಮಹಾತ್ಮೆ ಗುರುತು ಮಾಡಿಸಿ ಅದನ್ನ ಇಟ್ಟು ಅದನ್ನ ದೇವರಿಗೆ ಸಮರ್ಪಣೆ ಮಾಡಿಸಿ ಅಲ್ಲಿ ಇರುವಂತಹ ದೇವರು. ಸೊ ದೇವರು ಅಧಿಷ್ಠಾನ, ದೇವರು ಎಲ್ಲಾ ಕಡೆನೂ ಇದ್ದು ನನ್ನಿಂದ ಅದನ್ನ ಮಾಡ್ತಾನೆ. ಅಂದ್ರೆ ಏನು, ಪ್ರತಿಮೆಯಲ್ಲಿ ಇರುವಂತಹ ದೇವರು, ನನ್ನ ಒಳಗೆ ಇದ್ದು ನನ್ನನ್ನು ಪ್ರೇರಣೆ ಮಾಡುವಂತಹ ದೇವರು, ಆ ಸಾಧನ ಪದಾರ್ಥ ದೇವರಿಗೆ ಕೊಡುವಂತಹ ಆ ಪದಾರ್ಥದಲ್ಲಿ ಇರುವಂತಹ ಭಗವಂತ, ಈ ಮೂರು ಒಂದೇ. ಮೂರು ಒಂದೇ ಅಂದ್ರೆ ಪದಾರ್ಥ ಬೇರೆ ಬೇರೆ, ನಾನು ಬೇರೆ, ತುಳಸಿ ಬೇರೆ, ಪ್ರತಿಮಾ ಬೇರೆ, ಬಟ್ ಅಲ್ಲಿ ಇರುವಂತ ಭಗವಂತ ಒಬ್ಬನೇ ಅಂತ ತಿಳಿದು ಮಾಡಿದ್ರೆ ಮುಕ್ತಿ ಸಿಕ್ಕತ್ತ ಅಂತ. ಅದಕ್ಕೆ ಇಲ್ಲಿ ಶ್ರೀ ತುಳಸಿ ಎಂಬುದನ್ನ ಇಲ್ಲಿ ಕೊಟ್ಟಿದ್ದಾರೆ. ಗೋ ಅಂದ್ರೂ ಗೋಮಾತಾ ಅಂತ ಹೇಳ್ತೀವಿ. ಗೋವಲ್ಲಿ ಅನೇಕ ರೂಪದಿಂದ ಭಗವಂತ ಇದ್ದಾನೆ. ಗೋವಲ್ಲಿ ಇರುವಂತದ್ದು ಹೇಳುವಾಗ ಹೇಳ್ತಾರೆ, ಗೋ ಉಸಿರು ಇದೆಲ್ಲ, ಆ ಉಸಿರಿನಿಂದ ವೇದಗಳು, ವೇದಾಂಗಗಳು ಬರುತ್ತೆ, ಆರು ವೇದಾಂಗಗಳು ಬರುತ್ತೆ ಅಂತ ಹೇಳ್ತಾರೆ. ಗೋವಿನ ಆ ಒಂದು ತಲೆ ಮೇಲೆ, ತಲೆಯಲ್ಲಿ ಇರುವಂತ ಆ ಒಂದು ಹಾಲ್ ತರ ಇರುವಂತ ಜಾಗ ಇರುತ್ತಲ್ಲ, ಅಲ್ಲಿ ಬಂದು ವಿಷ್ಣು ಇರ್ತಾನೆ. ಇಡೀ ತಲೆ ತುಂಬಾ, ಮುಖ ತುಂಬಾ, ಗೋವಿನ ಮುಖ ತುಂಬಾ ಚತುರ್ಮುಖ ಇರ್ತಾನೆ. ಆಮೇಲೆ ಗೋವಿನ ಆ ಲಲಾಟ ಪ್ರದೇಶದಲ್ಲಿ ಶಿವ ಇರ್ತಾನೆ, ಮತ್ತು ಕಿವಿಯಲ್ಲಿ ಅಶ್ವಿನಿ ದೇವತೆಗಳು ಇರ್ತಾರಂತ, ಸೂರ್ಯಚಂದ್ರರು ಕಣ್ಣಲ್ಲಿ ಇರ್ತಾರೆ. ಆಮೇಲೆ ಕುತ್ತಿಗೆ ವಿಶೇಷ, ಆ ಗೋವಿಗೆ ಸಂತೋಷ ಆಗೋದು ಅದು ಕುತ್ತಿಗೆಯನ್ನ ಸವರಿಸಿ ಕೊಟ್ರೆ ಅದಕ್ಕೆ ತುಂಬಾ ಸಂತೋಷ ಆಗತ್ತಂತೆ. ಅಲ್ಲಿ ವರುಣ ದೇವರು ಮುಟ್ಟುವಾಗ ಅಲ್ಲಿ ವರುಣ ದೇವರು ಇರ್ತಾನೆ, ಇದ್ದು ಅವನಿಗೆ ಸಂತೋಷವನ್ನ ಕೊಡ್ತಾರಂತೆ. ಮತ್ತು ಆ ಗೋವಿನ ಹೃದಯದಲ್ಲಿ ಅಗ್ನಿದೇವರು ಇರ್ತಾರೆ. ಆಮೇಲೆ ಹೊಟ್ಟೆಯಲ್ಲಿ ಧರಾದೇವಿ ಭೂದೇವಿ ಇರ್ತಾರೆ. ನಾಭಿಯಲ್ಲಿ ಆ ಒಂದು ಅಂತರಿಕ್ಷದಲ್ಲಿ ಸಂಚಾರ ಮಾಡುವಂತ ಎಲ್ಲರೂ ಇರ್ತಾರಂತ, ಆ ಗಂಧರ್ವರು, ಯಕ್ಷರರು, ಆ ಕಿನ್ನರರು ಎಲ್ಲರೂ ಇರ್ತಾರಂತೆ. ಗೋಮಯ ನಮ್ಗೆ ಗೊತ್ತು, ಗೋಮಯದಲ್ಲಿ ಲಕ್ಷ್ಮಿಯೇ ಸಾಕ್ಷಾತ್ ಆಗಿರ್ತಾರೆ. ಮತ್ತು ಗೋವಿನ ಆ ಒಂದು ಉದರದಲ್ಲಿ ಅನೇಕ ತೀರ್ಥ, ಅನೇಕ ಸಮುದ್ರಗಳು ಇರತ್ತಂತೆ. ಮತ್ತು ಆ ಗೋವಿನ ಏನ್ ಹೇಳೋದು, ಫುಟ್ ಕ್ಲೀವೇಜ್ ಇರತ್ತಲ್ಲ, ಅಲ್ಲಿ ಬಂದು ಆ ಒಂದು ಪುಣ್ಯ ನದಿಗಳೆಲ್ಲ ಅಲ್ಲಿ ಹರಿತಾ ಇರತ್ತೆ. ಮತ್ತು ಗಂಧರ್ವರು, ಅಪ್ಸರಸ್ಸು ಮುಂದೆ ಹಿಂದೆ ಅವ್ರಿಗೆ ಇರ್ತಾರಂತ. ಸೊ ಅಲ್ಲಿ ಇರುವಂತ ಹೂಪ್ಸ್ ಅಲ್ಲಿ ಆ ಒಂದು ಸರ್ಪಗಳಿರತ್ತೆ. ಸೊ ಹೀಗೆ ಪೂರ್ತಿ ಪೂರ್ತಿ ಇಡೀ ಪಿಕ್ಚರ್, ಎಲ್ಲಾ ಕಡೆನು ಆ ಪಿಕ್ಚರ್ ಹಾಕಿರ್ತಾರೆ. ದೇವತೆಗಳಿದ್ದಾರಂತ ಆ ಜಾಗಲ್ಲಿ, ಎಲ್ಲಾ ದೇವತೆಗಳು ವಾಸ ಮಾಡುವಂತ ಜಾಗ ಅಂತ. ಆ ನಮ್ ಕಣ್ಣು ಮುಂದೆ ಇರೋ ಗೋವಿಗೆ ಇಲ್ಲ, ಆ ಗೋವು ಒಳಗೆ ಎಲ್ಲರೂ ಇದ್ದಾರೆ. ಸೊ ಗೋವು ಎಂಬುದು ಒಂದು ಅಧಿಷ್ಠಾನ. ದೇವರನ್ನ ಹೇಗೆ ನಾವು ವಿಗ್ರಹ ಇಲ್ಲದಲ್ಲಿ ದೇವರನ್ನ ನೋಡಿ, ವಿಗ್ರಹವೇ ದೇವರಲ್ಲ, ಹಾಗೇನೆ ಗೋವೇ ದೇವರಲ್ಲ, ಗೋವಿನ ಒಳಗೆ ಅದನ್ನ ಸನ್ನಿಧಾನವಾಗಿ ಮಾಡಿಕೊಂಡು ಒಳಗೆ ಈ ದೇವತೆಗಳು, ಇವರ ಒಳಗೆ ಪೂರ್ತಿಯಾಗಿ ನಾರಾಯಣ ಗೋಪಾಲಕೃಷ್ಣ ನಿಂತಿರ್ತಾನೆ ಅಂತ ಅದಕ್ಕೆ ಪೂಜೆ ಮಾಡುವುದು. ಸೊ ಅಭ್ಯಾಗತ ಅತಿಥಿ, ಇವರಲ್ಲಿ ಇಬ್ಬರಲ್ಲಿನೂ ಏನು ಅಂದ್ರೆ ಅವ್ರಿಗೆ ನಾವು ಉಪಚಾರ ಮಾಡಿ ಅವ್ರಿಗೆ ಊಟ ಹಾಕ್ತೀವಿ, ಬ್ರೇಕ್ಫಾಸ್ಟ್ ಮಾಡಿ ಬಂದವ್ರಿಗೆಲ್ಲ ಹಸುವೆ ಇರ್ಬೇಕು ಅವ್ರಿಗೆ. ಹಸುವೆ ಇರೋರಲ್ಲಿ ವೈಶ್ವಾನರ ರೂಪದಿಂದ ಭಗವಂತನೇ ನಿಂತಿರ್ತಾನೆ. ಸೊ ಅವ್ರು ಎಷ್ಟೆಷ್ಟು ಓದಿದ್ದವರು ಅಥವಾ ಒಂದು ಗಾಯತ್ರಿ ಜಪ ಮಾಡೋರು ಮುಂತಾದವರು ಇದ್ರೆ, ಆ ಬ್ರಾಹ್ಮಣರ ದೇವರ ಚಿಂತನೆ ಉಳ್ಳವರಾಗಿದ್ರೆ ಅಷ್ಟೆಷ್ಟು ನಮಗೆ ಆ ಒಂದು the phala is also so ಅಂಥದ್ದವರಲ್ಲಿ ದೇವರ ಸನ್ನಿಧಾನ ಜಾಸ್ತಿ ಆಗಿರತ್ತೆ. ಯಾವಾಗ ಅವ್ರು ಹಸಿದು ಬಂದಾಗ ಅವರಲ್ಲಿ ಮಾಡ್ತೀವಿ. ಜ್ಞಾನಿಗಳು ಬಂದ್ರೆ, ಈಗ ಯಾವಾಗ್ಲೂ ಜ್ಞಾನಿಗಳು ಬಂದ್ರೆ ಅವ್ರಿಗೆ ಉಪಚಾರ ಮಾಡಿ ಕಾಲು ತೊಳೆದು ಎಲ್ಲವೂ ಮಾಡ್ತೀವಿ. ಬಿಕಾಸ್ ಜ್ಞಾನಿಗಳಲ್ಲಿ, ಅವರಲ್ಲಿ ಇರುವಂತಹ ಜ್ಞಾನದಲ್ಲಿ ದೇವರ ಸನ್ನಿಧಾನ. ಜ್ಞಾನಿಗಳು ಅಂದ್ರೆ ದೇವರ ವಿಷಯದಲ್ಲಿ ಇರುವಂತ, ದೇವರ ಬಗ್ಗೆ ಚೆಂದಾಗಿ ಸರಿಯಾಗಿ ತಿಳ್ಕೊಂಡವರಲ್ಲಿ ದೇವರ ಸನ್ನಿಧಾನ ಇರುತ್ತೆ ಅಂತ. ಸೊ ಹೀಗೆ ತುಳಸಿ ಪಿಫಲ. ಆಮೇಲೆ ಮೂರು ನಾಲ್ಕು ಆಶ್ರಮಗಳು, ಈ ನಾಲ್ಕು ಆಶ್ರಮಗಳನ್ನ ಪರಿಪಾಲನೆ ಸರಿಯಾಗಿ, ಯಾರ್ಯಾರು ಎಲ್ಲರೂ ಬ್ರಾಹ್ಮಣರಾಗಿ ಹುಟ್ಟಬೇಕು ಅಂತಿಲ್ಲ. ಸೊ ಎಲ್ಲರೂ ಎಲ್ಲ ಆಶ್ರಮ ಯತಿಯಾಗೇ ಇರಬೇಕು ಅಂತ, ವರ್ಣ ಆಶ್ರಮ ಇರಬೇಕು ಅಂತಿಲ್ಲ. ಅವರವರ ಧರ್ಮವನ್ನ, ಅವರ ದೇವರು ಕೊಟ್ಟ ಧರ್ಮವನ್ನ, ಅವರವರು ಅವರ ಧರ್ಮವನ್ನ ಪಾಲನೆ ಮಾಡಿದ್ರೆ ಅವರು ಆ ದೇವರ ಸನ್ನಿಧಾನಕ್ಕೆ ಪಾತ್ರರಾದವರು. ಶ್ರೇಷ್ಠ ಅಂದ್ರೆ ಬೇಸಿಕ್ ಗುಣ ಇರಬೇಕು, ಧಾರ್ಮಿಕರಾಗಿರಬೇಕು. ಇದೆಲ್ಲ ಸತ್ಯವಂತರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು, ಧಾರ್ಮಿಕರಾಗಿರ್ಬೇಕು. ಇದು ಬೇಸಿಕ್ ಟ್ರೇಟ್ಸ್ ಇರಬೇಕು. ಆಮೇಲೆ ಅವರವರು ಧರ್ಮದಲ್ಲಿ ಅವರವರು ಇರಬೇಕು. ಆಮೇಲೆ ಯಜಮಾನ ಅಂದ್ರೆ ಹೆಡ್ ಆಫ್ ದ ಹೌಸ್ ಅಂತ ಮಾತ್ರ ಇಲ್ಲ. ಯಜಮಾನ ಅಂದ್ರೆ ಯಾಗ ಯಜ್ಞಗಳನ್ನು ಮಾಡಬೇಕು ಅಂದ್ರೆ ದಿನಾಗ್ಲೂ ಅಗ್ನಿಕಾರ್ಯ ಅಂದ್ರೆ ಬ್ರಾಹ್ಮಣರಾಗಿದ್ರೆ ಅಗ್ನಿಕಾರ್ಯ ಎಂಬುದು ಮಾಡಬೇಕು. ಅಗ್ನಿಕಾರ್ಯ ಇವರ್ಲಿ ಫ್ಲಾಟ್ ಅಪಾರ್ಟ್ಮೆಂಟ್ಲಿ ಮಾಡಕ್ಕಾಗಲ್ಲ ಅಂದ್ರೆ ಅದಕ್ಕೆ ಇನ್ನೂ ಸುಲಭವಾದ ಅಂದ್ರೆ ಜಲೇನವ ನೀರಲ್ಲಿ ಅಗ್ನಿ ಇದ್ದಾನಂತ. ಒಂದು ಫಾರ್ಮ್ಲಿ ನೀರಲ್ಲಿ ಅಗ್ನಿ ಎಂಬುವನು ಒಂದು ಫಾರ್ಮ್ಲಿ ಇದ್ದಾನಂತ. ಅದಕ್ಕೆ ನೀರಿಂದಲೂ ಮಾಡಬಹುದು ಅಂತ ಹೇಳ್ತಾರೆ. ವೈಶ್ವದೇವ ಮುಂತಾದ್ದು ಮಾಡಕ್ಕಾಗಲ್ಲ ಅಂದ್ರೆ ನೀರಿಂದಲೂ ಮಾಡಿ ಅಂತ ಹೇಳ್ತಾರೆ. ಅಥವಾ ಮಂತ್ರದಿಂದಲೂ, ಗಂಡಸಿಗೆ ಮಂತ್ರದಿಂದಲೂ ಮಾಡಿ, ಆ ಒಂದು ಸ್ಮರಣದಿಂದಲೂ ಮಾಡಬಹುದು. ಸೊ ಹೀಗೆ ಅವರವರು ಧರ್ಮವನ್ನು ಮಾಡಬೇಕು. ಮತ್ತು ಯಜಮಾನ ಅಂದ್ರೆ ಯಜಧಾತುವಿಗೆ ಯಜ ಪೂಜಾಯಾಮ್ ಅಂತ. ದಿನಾಗಲೂ ನಾವು ದೇವರ ಪೂಜೆ ಯಥಾಯೋಗ್ಯವಾಗಿ ಪೂಜೆ ಇದೆಲ್ಲ ಮಾಡ್ತಾ ಇರಬೇಕು. ಸೊ ಅವನು ಯಜಮಾನ ಅಂತ ಕರೀತಾರೆ. ಯಜಮಾನ ಸ್ವಪರಜನ ಅಂತ ಹೇಳುವಾಗ ಸ್ವಜನ ಪರಜನ ಅಂತ ಹೇಳ, ಸ್ವಜನ ಅಂದ್ರೆ ನಮ್ಮವರು ಅಂತ, ನಮ್ಮವರು ಅಂತ ನಮ್ಮ ತಾಯಿ ತಂದೆ ಮುಂತಾದ್ರು. ಪರಜನ ಅಂತಂದ್ರೆ ಓದ್ಕೊಂಡಿರುವಂತ ಹೊರಿಂದ ನಮ್ಮೂರ್ಲಿ ಇರುವಂತ ಓದಿದ್ದವರು, ಪೌರೋಹಿತರು, ಈ ತರ ಇರೋರು, ದೇವರು ಕೆಲಸಗಳನ್ನ ಮಾಡೋರು ಪರಜನ ಅಂತ ಬರುತ್ತೆ. ಮತ್ತು ಐದು ಪಂಚಭೂತಗಳಲ್ಲಿ ಹೇಗೆ ಪೂಜೆಯನ್ನ ಮಾಡಬೇಕು, ಪೃಥ್ವಿಯಲ್ಲಿ ಹೇಗೆ ಪೂಜೆ ಮಾಡಬೇಕು, ಮಂಡಲಗಳು ಹಾಕಿ, ರಂಗೋಲಿ ಹಾಕಿ, ಅಲ್ಲೇ ಪೂಜೆ, ಕ್ಷಿತಿ ಅಂತ ಹೇಳ್ತಾರೆ, ಅಲ್ಲೇ ಭೂಮಿಯಲ್ಲೇ ಪೂಜೆ ಮಾಡೋದು. ಒಂದಾದ್ರೆ ಬೆಳಿಗ್ಗೆ ಹೇಳುವಾಗ ನಾವು ಪೃಥ್ವಿ ನಮಸ್ಕಾರ ಮಾಡಿ ಹೇಳ್ತೀವಲ್ಲ. ಸೊ ಪೃಥ್ವಿ ನಮ್ಗೆ ಆಶ್ರಯ ಕೊಟ್ಟಿರುವಂತ ಈ ಪೃಥ್ವಿಯಲ್ಲಿ ಹೈಗ್ರೀವ ರೂಪ ಭಗವಂತನನ್ನ ಅಥವಾ ಕೂರ್ಮ ರೂಪ ಭಗವಂತನನ್ನ ಸ್ಮರಣೆ ಮಾಡಬೇಕು. ಪೃಥ್ವಿಯಲ್ಲಿ ನಮ್ಗೆ ಜಾಗ, ನಾವು ಇರ್ಲಕ್ಕೆ ನಮ್ಗೆ ಒಂದು ನೆಲೆ ಕೊಟ್ಟವಳು ಅಂತ. ಪೃಥ್ವಿ ಜಲದಿಂದ ಮಾಡೋದು ಅಂದ್ರೆ ಜಲದಲ್ಲಿ ಅರ್ಘ್ಯ ಪಾದ್ಯ ಇದೆಲ್ಲ ಕೊಡ್ಲಕ್ಕೆ, ಜಲದಲ್ಲಿ ತರ್ಪಣ ಕೊಡೋದು ಇದೆಲ್ಲ, ಅದಕ್ಕೆ ಜಲವನ್ನ ಬಳಸಿವಿ, ಅದು ಜಲದಿಂದ ಮಾಡೋದು. ಶಿಖಿ ಅಂತ ಹೇಳುವಾಗ ಬೆಂಕಿನ ಅಡಿಗೆ ಮಾಡುವಾಗ, ಈವನ್ ನಮ್ಮ ಮನೇಲಿ ಬೆಂಕಿ ಉರಿಯೆಲ್ಲ ಸ್ಟವ್ ಇದ್ರು, ಆ ಸ್ಟವ್ ಹಚ್ಚುವಾಗ ಒಂದು ಪರಶುರಾಮನನ್ನ ಚಿಂತನೆ ಮಾಡಿದ್ರು ಆಯ್ತು. ನಾವು ಮಾಡಿದ ಅಡಿಗೆಯಲ್ಲಿ ಅಡಿಗೆ ಮಾಡುವಾಗ ಆ ದೇವರನ್ನ ಚಿಂತನೆ ಮಾಡೋ ಹಾಗಾಗತ್ತೆ. ಸೊ ಆ ಅಗ್ನಿ ಹ್ಯಾಸ್ ಮೆನಿ ಫಾರ್ಮ್ಸ್. ಸೊ ಅಲ್ಲಿ ಮಾಡಿದ ನಾದಪ್ಪ. ಆಮೇಲೆ ಶಿಖಿ ಪವನ ಅಂದ್ರೆ ವಾಯು. ಪವನ ಅಂದ್ರೆ ಎಲ್ಲಿ ಏನು ಪೂಜೆ ಮಾಡಿದ್ರು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಇರ್ಗತ್ತೆ. ವಾಯು ಮುಖ್ಯ ಧಿಯಾನ್ ಅಂತ ಹೇಳ್ತಾರೆ, ಅವನೇ ಮುಖ್ಯ ಪ್ರತೀಕ. ಯಾಕೆಂದ್ರೆ ದೋಷರಹಿತವಾದದಲ್ಲಿ ದೇವರನ್ನ ನೇತ್ರ ಚೆಂದಾಗಿರುತ್ತೆ. ದೋಷಯುಕ್ತವಾಗಿದ್ರೆ ಆ ಒಂದು ಒಂದು ಟೇಬಲ್ ಇಡ್ತೀವಿ, ಒಂದು ಪೀಠದಲ್ಲಿ ಇದ್ರೆ ಅದಕ್ಕೆ ಕಾಲು ಸರಿ ಇಲ್ಲ ಅಂದ್ರೆ ಕೆಳಗೆ ಬಿದ್ದು ಬಿಡುತ್ತೆ. ಸೊ ಸೋಮಾಗಿರುವಂತದ್ದು ಅದಕ್ಕೆ ವಾಯು ಮುಖ್ಯ ಧಿಯಾನ್. ವಾಯುವೇ, ವಾಯುವಲ್ಲಿ ಯಾವ ದೋಷ ಇಲ್ಲ ಅಂತ ಅದಕ್ಕೆ ಅನೇಕ ಕಥೆಗಳು ಉಪನಿಷತ್ಗಳಲ್ಲಿ ವಾಯು ಮಹಿಮೆ, ವಾಯು ಶ್ರೇಷ್ಠತ್ವ, ವಾಯು ಹತ್ರ ದೈತ್ಯರು ಬರೋದೇ ಇಲ್ಲ ಎಂಬುದೆಲ್ಲ ಹೇಳಿದ್ದಾರೆ. ಅದಾಗತ್ತೆ ಗಮನ. ಆಮೇಲೆ ಆಕಾಶ ಅಂತ ಬರುವಾಗ ತಾರಾಪಥ ಅಂದ್ರೆ ತಾರೆಗಳು ನಕ್ಷತ್ರಗಳು ಇರುವಂತ ಜಾಗ ಅಂದ್ರೆ ಆಕಾಶ ಅಂತ ಆಗುತ್ತೆ. ಆಕಾಶ ಅಂತ ಹೃದಯ. ಎಲ್ಲಿ ನಾವು ಪೂಜೆ ಮಾಡಿದ್ರು ಫಸ್ಟ್ ಧ್ಯಾನಂ ಅಂತಾನೆ. ಯಾವ ಶ್ಲೋಕ ಏನ್ ತಗೊಂಡು ಧ್ಯಾನಮಿಂದ ಶುರು ಆಗುತ್ತೆ. ಧ್ಯಾನ ಅಂದ್ರೆ ಹೃತ್ಕಮಲದಲ್ಲಿ ಹೃದಯಾಕಾಶ ಅಂತ ಆಗುತ್ತೆ. ಇದು ನಾವು ಕಂಟಿನ್ಯೂ ಮಾಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಟೈಮ್ ಆಯ್ತು ಅಂತ ಕಾಣುತ್ತೆ. ಏನಾದ್ರು ಕ್ವಶನ್ ಇದ್ರು ನೆಕ್ಸ್ಟ್.